ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ಈ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಕುಸ್ತಿಯಾಡುವುದಿಲ್ಲ. ಈ ದಿನ ನಾವು ಪರಿಶುದ್ಧ ವಾಕ್ಯಗಳಲ್ಲಿ ಯಾವುದನ್ನು ಅಧ್ಯಯನ ಮಾಡುತ್ತೇವೋ ಅದರ ಸಾರಾಂಶವನ್ನು ಈ ಗಾದೆಯು ತಿಳಿಸುತ್ತದೆ. ಒಂದು ಮೊಟ್ಟೆ ಮತ್ತು ಒಂದು ಬಂಡೆ ಒಂದಕ್ಕೊಂದು ತಗಲಿದಾಗ ಏನಾಗುತ್ತದೆ? ಮೊಟ್ಟೆ ಹೊಡೆದು ಹೋಗುತ್ತದೆ, ಬಂಡೆಯು ಬದಲಾಗದೆ ಹಾಗೆ ಉಳಿದುಕೊಳ್ಳುತ್ತದೆ. ಆತನು ಬಂಡೆಯು, ಆತನ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದನ್ನೆಲ್ಲ ನ್ಯಾಯ ಎಂಬುದಾಗಿ ಪ್ರವಾದಿಯಾದ ಮೋಶೆಯು ಯಾರ ವಿಷಯದಲ್ಲಿ ಬರೆದಿದ್ದಾನೋ ಅಂತಹ ದೇವರಾದ ಕರ್ತನ ವಿರುದ್ಧವಾಗಿ ಹೋರಾಡುವುದಕ್ಕೆ ಐಗುಪ್ತದ ಅರಸನಾದ ಫರೋಹನು ಪ್ರಯತ್ನಿಸಿದಾಗ ಏನಾಯಿತೆಂಬುದನ್ನು ಈ ದಿನ ನಾವು ನೋಡುತ್ತೇವೆ. ಹಿಂದಿನ ಅಧ್ಯಯನದಲ್ಲಿ ಐಗುಪ್ತದಲ್ಲಿನ ಅವನ ಗುಲಾಮತನದಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಫರೋಹನ ಬಳಿಗೆ ಮೋಶೆ ಆರೋನರನ್ನು ದೇವರು ಹೇಗೆ ಕಳಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಅವರು ಫರೋಹನಿಗೆ, ನನ್ನ ಜನರು ಅರಣ್ಯದೊಳಗೆ ನನ್ನನ್ನು ಆರಾಧಿಸುವುದಕ್ಕೆ ಹೋಗುವುದಕ್ಕೆ ಅವರಿಗೆ ಅಪ್ಪಣೆ ಕೊಡು ಎಂದು ಇಸ್ರಾಯೇಲರ ದೇವರಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ ಹೇಳಿದರು. ಅದಕ್ಕೆ ಉತ್ತರವಾಗಿ ಫರೋಹನು ಅವರಿಗೆ, ಯಹೋವನು ಯಾರು? ಆತನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ನಾನು ಹೋಗಗೊಡಿಸಬೇಕೋ? ಯಹೋವನೆಂಬವನು ಯಾರೋ ನನಗೆ ಗೊತ್ತಿಲ್ಲ, ಮತ್ತು ನಾನು ಇಸ್ರಾಯೇಲರನ್ನು ಹೋಗಗೊಡಿಸುವುದಿಲ್ಲ ಎಂದನು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಸ್ರಾಯೇಲ್ ಜನರನ್ನು ಬಿಡುಗಡೆಗೊಳಿಸುವುದಕ್ಕೆ ದೇವರು ನಿಶ್ಚಯಿಸಿಕೊಂಡಿದ್ದನು. ಈ ಕಾರಣದಿಂದ ಫರೋಹನು ಅವರನ್ನು ತನ್ನ ಗುಲಾಮರನ್ನಾಗಿ ಇಟ್ಟುಕೊಳ್ಳುವುದಕ್ಕೆ ನಿಶ್ಚಯಿಸಿಕೊಂಡನು. ಒಂದು ಮೊಟ್ಟೆಯು ಒಂದು ಬಂಡೆಯೊಂದಿಗೆ ಕುಸ್ತಿಯಾಡುವುದಕ್ಕಾಗುವುದಿಲ್ಲ. ಈಗ ತೋರಾದ ಎರಡನೆಯ ಭಾಗವಾದ ವಿಮೋಚನಾ ಕಾಂಡ ಪುಸ್ತಕದ ಏಳನೆಯ ಅಧ್ಯಾಯಕ್ಕೆ ಹೋಗಿ ಫರೋಹನು ದೇವರೊಂದಿಗೆ ಹೇಗೆ ಹೋರಾಡಿದನೆಂಬುದನ್ನು ನೋಡೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಮೋಶೆ ಆರೋನರು ಫರೋಹನ ಬಳಿಗೆ ಹೋಗಿ ಯಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಫರೋಹ ಮತ್ತು ದೇವರ ನಡುವಿನ ಕುಸ್ತಿ ಪಂದ್ಯದ ಆರಂಭವನ್ನು ಗಮನಿಸಿರಿ. ಒಂದು ಕಡೆಯಲ್ಲಿ ತನ್ನ ವಿದ್ವಾಂಸರು ಮತ್ತು ಮಂತ್ರಗಾರರೊಂದಿಗಿರುವ ಫರೋಹ, ಇನ್ನೊಂದು ಕಡೆಯಲ್ಲಿ ಮೋಶೆ ಆರೋನರಿರುವುದನ್ನು ನಾವು ನೋಡುತ್ತೇವೆ. ಆರೋನನ ಕೋಲು ಅದ್ಭುತಕರವಾಗಿ ಹಾವಾದ ನಂತರ ಫರೋಹನ ಮಂತ್ರಗಾರರು ತಮ್ಮ ಮೋಡಿಗಳಿಂದ ಅದ್ಭುತವನ್ನು ಅನುಕರಣ ಮಾಡಿದರು. ಪ್ರತಿಯೊಬ್ಬರೂ ತಮ್ಮ ಕೋಲುಗಳನ್ನು ಬಿಸಾಡಿದರು, ಅದು ಹಾವಾಯಿತು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಇದೆಲ್ಲದರ ಕುರಿತು ನಾವು ಏನು ಹೇಳುತ್ತೇವೆ? ಮೋಶೆ ಮತ್ತು ಆರೋನರು ಮಾಡಿದ ಅದ್ಭುತಗಳು ದೇವರಿಂದ ಬಂದವುಗಳೆಂದು ನಾವು ತಿಳಿದಿದ್ದೇವೆ. ಹೀಗೂ ಫರೋಹನ ಮಂತ್ರಗಾರರು ಸಹ ಅದ್ಭುತಗಳನ್ನು ಮಾಡಿದರು. ಅವರು ಆ ಶಕ್ತಿಯನ್ನು ಎಲ್ಲಿಂದ ಪಡೆದುಕೊಂಡರು? ಅವರು ಅದನ್ನು ದೇವರಿಂದ ಪಡೆದುಕೊಂಡರೋ? ಇಲ್ಲ, ದೇವರು ತನ್ನ ವಿರುದ್ಧವಾಗಿ ಹೋರಾಡುವುದಿಲ್ಲ. ಹಾಗಾಗಿ ಅವರಿಗೆ ಶಕ್ತಿ ಎಲ್ಲಿಂದ ಬಂತು? ಫರೋಹನ ಮಾಟಗಾರರು ಮೋಸದ ಕಲೆಯ ಮೇಲೆ ಮತ್ತು ಸೈತಾನನಿಂದ ಬಂದಂತ ಶಕ್ತಿಯ ಮೇಲೆ ಆತುಕೊಂಡಿದ್ದರು. ಸೈತಾನನು ತುಂಬಾ ವಂಚಕನು ಮತ್ತು ಜನರನ್ನು ಮೋಸಗೊಳಿಸುವುದನ್ನು ಪ್ರೀತಿಸುವವನೂ ಆಗಿದ್ದಾನೆ, ಮತ್ತು ಅವನು ತುಂಬಾ ಶಕ್ತಿವಂತನು ಮತ್ತು ಅದ್ಭುತಗಳನ್ನೂ ಸಹ ಮಾಡುವವನೆಂಬುದನ್ನು ಪರಿಶುದ್ಧ ವಾಕ್ಯಗಳು ನಮಗೆ ತೋರಿಸುತ್ತವೆ. ಹೇಗೂ ಸೈತಾನನಿಗಿಂತಲೂ ದೇವರು ಹೆಚ್ಚು ಶಕ್ತಿವಂತನೆಂಬುದಕ್ಕೆ ಯಾವುದು ನಿಶ್ಚಯವೆಂದರೆ, ಆರೋನನ ಕೋಲು ಫರೋಹನ ಮಂತ್ರಗಾರರ ಕೋಲುಗಳನ್ನು ನುಂಗಿಬಿಟ್ಟದ್ದು. ಹೇಗೂ ಫರೋಹನು ಪಶ್ಚಾತ್ತಾಪಪಟ್ಟು ದೇವರ ಮಾತನ್ನು ಕೇಳುವುದಕ್ಕೆ ಇದ್ಯಾವುದೂ ಕಾರಣವಾಗಲಿಲ್ಲ. ವಾಕ್ಯವು ಏನು ಹೇಳುತ್ತದೆಂಬುದನ್ನು ಕೇಳಿಸಿಕೊಳ್ಳಿರಿ. ತರುವಾಯ ಯಹೋವನು ಮೋಶೆಗೆ, ಫರೋಹನ ಹೃದಯವು ಮೊಂಡಾಗಿದೆ, ತಾನು ಜನರಿಗೆ ಅಪ್ಪಣೆ ಕೊಡುವುದಿಲ್ಲವೆನ್ನುತ್ತಾನೆ. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ನದಿಗೆ ಹೋಗುತ್ತಾನಲ್ಲ, ಸರ್ಪವಾಗಿ ಮಾಡಲ್ಪಟ್ಟ ಆ ಕೋಲನ್ನು ನೀನು ಕೈಯಲ್ಲಿ ಹಿಡಿದುಕೊಂಡು ಅವನನ್ನು ಎದುರುಗೊಳ್ಳುವುದಕ್ಕೆ ನೈಲ್ ನದಿ ತೀರದಲ್ಲಿ ನಿಂತುಕೊಂಡು ಹೀಗೆನ್ನಬೇಕು: ಹಿಬ್ರಿಯರ ದೇವರಾದ ಯಹೋವನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿ ಅರಣ್ಯದಲ್ಲಿ ತನ್ನನ್ನು ಆರಾಧಿಸುವಂತೆ ತನ್ನ ಜನರಿಗೆ ಅಪ್ಪಣೆ ಕೊಡಬೇಕೆಂದು ನಿನಗೆ ಆಜ್ಞಾಪಿಸಿದನಷ್ಟೆ. ಈವರೆಗೂ ನೀನು ಲಕ್ಷ್ಯಕ್ಕೆ ತರಲಿಲ್ಲ. ಆದ್ದರಿಂದ ಯಹೋವನು ಮತ್ತೆ ಹೇಳುವುದೇನೆಂದರೆ, ನೀನು ನನ್ನನ್ನು ಯಹೋವನೆಂದು ತಿಳಿದುಕೊಳ್ಳುವುದಕ್ಕಾಗಿ ನನ್ನ ಸೇವಕನ ಕೈಯಲ್ಲಿರುವ ಕೋಲಿನಿಂದ ನೈಲ್ ನದಿಯ ತೀರವನ್ನು ಹೊಡಿಸುವೆನು, ಆಗ ಅದು ರಕ್ತವಾಗುವುದು. ಯಹೋವನು ಮೋಶೆ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಐಗುಪ್ತ ದೇಶದಲ್ಲಿರುವ ಹೊಳೆ ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಅದನ್ನು ಚಾಚು ಎಂದು ಹೇಳಬೇಕು. ಅವನು ಚಾಚುವಾಗ ಆ ನೀರೆಲ್ಲ ರಕ್ತವಾಗುವುದು. ಐಗುಪ್ತ ದೇಶದಲ್ಲೆಲ್ಲ ಮರದ ಪಾತ್ರೆಗಳಲ್ಲಿಯೂ ಕಲ್ಲಿನ ಪಾತ್ರೆಗಳಲ್ಲಿಯೂ ಇರುವ ನೀರು ರಕ್ತವಾಗುವುದು ಅಂದನು. ಮೋಶೆ ಆರೋನರು ಯಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನನು ಫರೋಹನ ಮತ್ತು ಅವನ ಪರಿವಾರದ ಮುಂದೆ ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆಯಲು ಅದೆಲ್ಲ ರಕ್ತವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತುಹೋದವು. ನದಿಯು ಹೊಲಸು ನಾರಿದ್ದರಿಂದ ಐಗುಪ್ತರು ಅದರಲ್ಲಿ ಕುಡಿಯಲಾರದೆ ಹೋದರು. ಐಗುಪ್ತ ದೇಶದಲ್ಲೆಲ್ಲ ರಕ್ತವೇ ಆಗಿತ್ತು. ಆದರೆ ಐಗುಪ್ತ ದೇಶದ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದ್ದರಿಂದ ಫರೋಹನ ಹೃದಯವು ಕಠಿಣವಾಯಿತು. ಯಹೋವನು ಹೇಳಿದಂತೆಯೇ ಮೋಶೆ ಆರೋನರ ಮಾತನ್ನು ಕೇಳದೆ ಹೋದನು. ಫರೋಹನು ಆ ಮಹತ್ ಕಾರ್ಯವನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ತನ್ನ ಮನೆಗೆ ಹೊರಟು ಹೋದನು. ಐಗುಪ್ತರೆಲ್ಲರೂ ನದಿಯ ನೀರನ್ನು ಕುಡಿಯಲಾರದೆ ಕುಡಿಯುವ ನೀರಿಗೋಸ್ಕರ ನದಿಯ ಸುತ್ತಲೂ ಅಗಿದರು. ಯಹೋವನು ನೈಲ್ ನದಿಯನ್ನು ಹೊಡೆದ ಮೇಲೆ 7 ದಿನಗಳು ತುಂಬಿದವು. ತರುವಾಯ ಯಹೋವನು ಮೋಶೆಗೆ ಇಂತೆಂದನು: ನೀನು ಫರೋಹನ ಬಳಿಗೆ ಹೋಗಿ ಹೀಗೆನ್ನಬೇಕು, ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವುದಕ್ಕೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಅಪ್ಪಣೆಯಿಲ್ಲದೆ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು. ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು. ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ, ಮಲಗುವ ಕೋಣೆಯಲ್ಲಿಯೂ, ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ, ನಿನ್ನ ಪ್ರಜೆಗಳ ಮೇಲೆಯೂ, ಒಲೆಗಳಲ್ಲಿಯೂ, ಹಿಟ್ಟುನಾದುವ ಕೊಣವಿಗೆಗಳಲ್ಲಿಯೂ ಬರುವವು. ಈ ವಾಕ್ಯಗಳೆಲ್ಲ ವಿಮೋಚನಾ ಕಾಂಡ 7:25 ಹಾಗೂ 8:1-3 ಈ ವಾಕ್ಯಗಳನ್ನು ನಾವು ನೋಡಬಹುದು. ಹೇಗೂ ಫರೋಹನು ಮೋಶೆಯಿಂದ ಬಂದ ಎಚ್ಚರಿಕೆಗಳನ್ನು ಕೇಳಲಿಲ್ಲ. ಯಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲುವೆ, ಕೆರೆ ಇವುಗಳ ಮೇಲೆ ಕೈಚಾಚು, ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು. ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಯಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ, ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ, ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ, ನಿನ್ನ ಪ್ರಜಾ ಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವರು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು. ಕಪ್ಪೆಗಳು ನಿನ್ನನ್ನು, ನಿನ್ನ ಮನೆಗಳಲ್ಲಿಯೂ, ನಿನ್ನ ಪ್ರಜಾಪರಿವಾರದವರನ್ನು ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು. ಇದರಿಂದ ನಮ್ಮ ದೇವರಾಗಿರುವ ಯಹೋವನಿಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುವಿ ಅಂದನು. ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯಹೋವನಿಗೆ, ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು. ಯಹೋವನು ಮೋಶೆಯ ಮಾತಿನ ಪ್ರಕಾರ ಮಾತಾಡಿದನು. ಮನೆಗಳಲ್ಲಿಯೂ, ಅಂಗಳಗಳಲ್ಲಿಯೂ, ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತುಹೋದವು. ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತು. ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯಹೋವನು ಹೇಳಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು. ತರುವಾಯ ಯಹೋವನು ಮೋಶೆ ಸಂಗಡ ಮಾತಾಡಿ, ನೀನು ಅರೋನನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಏನಾಗುವುದು ಎಂದು ಹೇಳು ಅಂದನು. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡಿಕೊಂಡು ಕೈಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು. ಜೋಯಿಸರು ಮತ್ತು ಗುಪ್ತವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು, ಇದು ದೇವರ ಕೈಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯಹೋವನು ಮೋಶೆಗೆ ಮುಂತಿಳಿಸಿದಂತೆಯೇ ಅವನು ಅವರ ಮಾತನ್ನು ಕೇಳದೆ ಹೋದನು. ಫರೋಹನ ಮಾರಾಬೌಟ್ಸ್ ಮಂತ್ರಗಾರಗಳಿಗೆ ಏನಾಯಿತೆಂದು ನೀವು ನೋಡಿದ್ದೀರಲ್ಲ. ಅವರು ಸೈತಾನನಿಂದ ಪಡೆದುಕೊಂಡಿದ್ದ ಒಂದು ಖಚಿತವಾದ ಶಕ್ತಿಯನ್ನು ಅವರು ಹೊಂದಿದ್ದರೆಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದಕ್ಕಾಗಿಯೇ ತಮ್ಮ ರಹಸ್ಯವಾದ ಕಲೆಗಳಿಂದ ಅವರು ದೇವರ ಶಕ್ತಿಯನ್ನು ಅನುಕರಣೆ ಮಾಡಿ ಒಂದು ಸ್ವಲ್ಪ ನೀರನ್ನು ರಕ್ತವನ್ನಾಗಿ ಕೆಲವು ಕಪ್ಪೆಗಳು ಮಾತ್ರ ಕಾಣಿಸುವಂತೆ ಮಾಡಿದರು. ಹೇಗೂ ಅವರ ಬಲವು ಮಿತಿಯುಳ್ಳದಾಗಿತ್ತು. ಐಗುಪ್ತ ದೇಶದ ಮೇಲೆ ಸರ್ವಶಕ್ತನಾದ ದೇವರು ಬರಮಾಡಿದ್ದ ಉಪದ್ರವಗಳನ್ನು ತೆಗೆದುಹಾಕುವುದಕ್ಕೆ ಫರೋಹನ ಮಂತ್ರಗಾರರು ಅಸಮರ್ಥರಾಗಿದ್ದರು. ಆರೋನನು ತನ್ನ ಕೋಲಿನಿಂದ ಭೂಮಿಯನ್ನು ಹೊಡೆದಾಗ ಧೂಳು ಹೇನುಗಳಾದವು. ಮಂತ್ರಗಾರರು ತಮ್ಮ ರಹಸ್ಯವಿದ್ಯೆಗಳಿಂದ ಧೂಳು ಹೇನುಗಳಾಗುವಂತೆ ಮಾಡಲು ಪ್ರಯತ್ನಿಸಿದರು. ಆದರೆ ಅವರಿಗೆ ಅದನ್ನು ಮಾಡಲಾಗಲಿಲ್ಲ. ಹಾಗಾಗಿ ಅವರು ಫರೋಹನಿಗೆ, ಇದು ದೇವರ ಕೈಕೆಲಸವೇ ಎಂದು ಹೇಳಿದರು. ಸ್ಪಷ್ಟವಾಗಿ ಮಂತ್ರಗಾರರ ಶಕ್ತಿಯು ಮಿತಿಯುಳ್ಳದಾಗಿತ್ತು. ಖಂಡಿತವಾಗಿ ಸೈತಾನನು ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ಮನುಷ್ಯನಿಗೆ ನಿಯಮಿತವಾದ ಶಕ್ತಿಗಳನ್ನು ಕೊಡುತ್ತಾನೆ. ಆದರೆ ಆ ಶಕ್ತಿಗಳು ದೇವರು ಸ್ಥಿರಪಡಿಸುವುದರ ಮಿತಿಗಳನ್ನು ಎಂದಿಗೂ ಮೀರುವುದಕ್ಕಾಗುವುದಿಲ್ಲ. ದೇವರೊಬ್ಬನು ಮಾತ್ರವೇ ಸರ್ವಶಕ್ತನಾದವನಾಗಿದ್ದಾನೆ. ಆತನು ಮಾತ್ರವೇ ಎಲ್ಲಾ ಸಂಗತಿಗಳನ್ನು ಮಾಡುವನಾಗಿದ್ದಾನೆ. ಆತನೊಬ್ಬನೇ ಮಾತ್ರವೇ ಮಿತಿಗಳಿಲ್ಲದವನಾಗಿದ್ದಾನೆ. ಫರೋಹನ ಮಂತ್ರಗಾರರು ದೇವರ ಮಿತಿಯಿಲ್ಲದ ಶ್ರೇಷ್ಠತೆಯನ್ನು ಕಲಿತುಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಆದರೆ ಫರೋಹನು ದೇವರಿಗೆ ಅಧೀನನಾಗುವುದಕ್ಕೆ ಇನ್ನೂ ನಿರಾಕರಿಸಿದನು. ಫರೋಹನು ತನ್ನ ಹೃದಯ ಕಠಿಣಪಡಿಸಿಕೊಳ್ಳುವುದನ್ನು ಮುಂದುವರಿಸಿದನು ಮತ್ತು ಇಸ್ರಾಯೇಲರ ದೇವರೊಂದಿಗೆ ಕುಸ್ತಿಯಾಡಿ ತಾನು ಗೆಲ್ಲುತ್ತೇನೆಂದು ಅಂದುಕೊಂಡನು. ಹಾಗಾಗಿ ದೇವರು ಫರೋಹನ ಮತ್ತು ಐಗುಪ್ತ ದೇಶದವರ ಮೇಲೆ ಇನ್ನೂ 7 ಉಪದ್ರವಗಳನ್ನು ಮೋಶೆ ಮತ್ತು ಆರೋನರ ಕೈಗಳಿಂದ ಹೇಗೆ ಬರಮಾಡಿದನೆಂಬುದನ್ನು ವಾಕ್ಯಗಳು ಹೇಳುತ್ತವೆ. ನಿರ್ಭಾಗ್ಯವೆಂದರೆ ಪ್ರತಿಯೊಂದು ಉಪದ್ರವವನ್ನು ಓದುವುದಕ್ಕೆ ನಮಗೆ ಸಮಯ ಇಲ್ಲ. ಅವುಗಳ ಹೆಸರುಗಳನ್ನು ಮಾತ್ರ ನಾವು ತಿಳಿಸುತ್ತೇವೆ. 4ನೆಯ ಉಪದ್ರವವು ವಿಷದ ಹುಳುಗಳ ಮೋಡಗಳು ತುಂಬಿಕೊಂಡಿರುವುದನ್ನು ಒಳಗೊಂಡಿದೆ. ಜನರ ಮನೆಗಳಲ್ಲಿಯೂ ಇವು ತುಂಬಿಕೊಂಡು ಹೆಚ್ಚು ವಿನಾಶಕ್ಕೆ ಕಾರಣವಾಯಿತು. ಇನ್ನು 5ನೆಯ ಉಪದ್ರವವು ಒಂದು ಭಯಂಕರವಾದ ರೋಗವು ವ್ಯವಸಾಯ ಮಾಡುವ ಪಶುಗಳ ಮೇಲೆ ಬಿದ್ದಿತು. ಇದರಿಂದ ಅನೇಕ ಪಶುಗಳು ಸತ್ತು ಹೋದವು. ಹೇಗೂ ಇಸ್ರಾಯೇಲರ ಪಶುಗಳಲ್ಲಿ ಯಾವುವೂ ಸತ್ತು ಹೋಗಲಿಲ್ಲ. ಆದಾಗ್ಯೂ ಫರೋಹನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಇಸ್ರಾಯೇಲರು ಹೊರಡುವುದಕ್ಕೆ ಅಪ್ಪಣೆ ಕೊಡುವುದನ್ನು ನಿರಾಕರಿಸಿದನು. ಮುಂದೆ ಭಯಂಕರವಾದ ಹುಣ್ಣುಗಳು ಮನುಷ್ಯರ ಮತ್ತು ಪಶುಗಳ ಮೇಲೆ ಕಂಡುಬಂದವು. ವಾಕ್ಯವು ಹೇಳುವುದೇನೆಂದರೆ, ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದರಿಂದ ಆ ಜೋಯಿಸರು ಹುಣ್ಣುಗಳ ದೆಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು. 7ನೆಯ ಉಪದ್ರವದಲ್ಲಿ ಒಂದು ಭಯಂಕರವಾದ ಆನೆಕಲ್ಲಿನ ಮಳೆ. ಈ ಮೊದಲು ಎಂದಿಗೂ ಐಗುಪ್ತದಲ್ಲಿ ಇದರ ಒಂದು ಭಾಗವೂ ಸಹ ಬರದಂತ ಆನೆಕಲ್ಲಿನ ಮಳೆ ಸುರಿದು ಎಲ್ಲ ಹೊಲಗದ್ದೆಗಳನ್ನು ನಾಶಗೊಳಿಸಿತು. ಇದಾದ ನಂತರ ಪ್ರದೇಶವೆಲ್ಲವೂ ಮಿಡತೆಗಳಿಂದ ತುಂಬಿಹೋಯಿತು. ಆನೆಕಲ್ಲಿನ ಮಳೆ ಉಳಿಸಿದ್ದನ್ನು ಮಿಡತೆಗಳು ತಿಂದುಬಿಟ್ಟವು. ಇದು 8ನೆಯ ಉಪದ್ರವ. 9ನೆಯ ಉಪದ್ರವದಲ್ಲಿ ದೇವರು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು, ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಹಾಗಾಗಿ 3 ದಿವಸಗಳವರೆಗೆ ಯಾರಿಗೂ ಏನೂ ಕಾಣಿಸಲಿಲ್ಲ. ಹೇಗೂ ಇಸ್ರಾಯೇಲರು ಇದ್ದಂಥ ಸ್ಥಳದಲ್ಲೇ ಬೆಳಕು ಇತ್ತು. ಯಾವುದೊಂದು ಉಪದ್ರವವೂ ಅವರ ಮೇಲೆ ಬೀಳಲಿಲ್ಲ. ಆದಾಗ್ಯೂ ಫರೋಹನು ಪಶ್ಚಾತ್ತಾಪಪಟ್ಟು ಇಸ್ರಾಯೇಲ್ಯರನ್ನು ಹೋಗಗೊಡಿಸುವುದಕ್ಕೆ ಇದ್ಯಾವುದೂ ಕಾರಣವಾಗಲಿಲ್ಲ. ವಾಕ್ಯವು ಹೀಗೆ ಹೇಳುತ್ತದೆ, ಫರೋಹನು ಮೋಶೆಗೆ, ತನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು, ಎಚ್ಚರ ತಿರುಗಿ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು. ದೇವರು ಫರೋಹನ ಮತ್ತು ಐಗುಪ್ತದವರ ಮೇಲೆ ಬರಮಾಡಿದ ಇನ್ನೊಂದು ಉಪದ್ರವವಿದೆ, ಆದರೆ ನಮ್ಮ ಸಮಯವು ಮುಗಿಯುವುದರಿಂದ ಇದರ ಕಡೆಗೆ ನೋಡಿಕೊಳ್ಳುವುದಕ್ಕೆ ಮುಂದಿನ ಸಲದವರೆಗೂ ನಾವು ಕಾಯಬೇಕು. ಈ ದಿನದ ನಮ್ಮ ಪಾಠವನ್ನು ನಾವು ಹೇಗೆ ಸಂಕ್ಷಿಪ್ತಗೊಳಿಸು? ಬಹುಶಃ ಈ ರೀತಿಯಲ್ಲಿ ಫರೋಹನು ದೇವರಾದ ಕರ್ತನೊಂದಿಗೆ ಹೋರಾಡುವುದಕ್ಕೆ ಪ್ರಯತ್ನಿಸಿದನು. ಫರೋಹನು ಮತ್ತು ಅವನ ಮಂತ್ರಗಾರರು ಸರ್ವಶಕ್ತನನ್ನು ಜಯಿಸಿದರು? ಆತನನ್ನು ಅವರು ವಶಪಡಿಸಿಕೊಂಡರು? ಇಲ್ಲ. ಯಾರೊಬ್ಬರೂ ದೇವರೊಂದಿಗೆ ಮುಷ್ಟಿ ಕಾಳಗ ಮಾಡಿ ಆತನನ್ನು ವಶಪಡಿಸಿಕೊಳ್ಳೋದಕ್ಕಾಗುವುದಿಲ್ಲ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಹೋರಾಡಿ ಗೆಲ್ಲಲಕ್ಕಾಗುವುದಿಲ್ಲ. ಈ ದಿನ ನಾವು ಓದಿಕೊಂಡಿದ್ದರಿಂದ ಮೂಲಕವಾಗಿ ದೇವರು ನಮಗೆ ಏನು ಹೇಳುವುದಕ್ಕೆ ಬಯಸಿದ್ದಾನೆ? ವಾಕ್ಯವು ಹೀಗೆ ಹೇಳುತ್ತದೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಾಗಿ ಬರೆದವೆ. 1 ಕೊರಿಂಥ 10:11. ದೇವರು ನಮ್ಮನ್ನು ಎಚ್ಚರಿಸುವುದಕ್ಕೆ ಇಚ್ಛಿಸುತ್ತಾನೆ. ನಾವೇ ಉತ್ತಮವಾಗಿ ಪರೀಕ್ಷಿಸಿಕೊಂಡು ಆತನ ಎಚ್ಚರಿಕೆಗಳಿಗೆ ಗಮನ ಕೊಡುವುದನ್ನು ದೇವರು ಬಯಸುತ್ತಾನೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದೇವರ ವಾಕ್ಯಕ್ಕೆ ಗಮನ ಕೊಡುತ್ತಿದ್ದೀರೋ? ನೀವು ಇದಕ್ಕೆ ವಿಧೇಯರಾಗಿದ್ದೀರೋ? ಅಥವಾ ಫರೋಹನ ಹಾಗೆ ನೀವು ದೇವರೊಂದಿಗೆ ಹೋರಾಡುತ್ತಿದ್ದೀರೋ? ನಿಮ್ಮ ಹೃದಯವು ಉತ್ತರ ಕೊಡುವುದಕ್ಕೆ ಬಿಡಿರಿ. ನೀವು ದೇವರ ವಾಕ್ಯಕ್ಕೆ ನಿಮ್ಮನ್ನು ಅಧೀನಪಡಿಸಿಕೊಂಡಿದ್ದೀರೋ? ಆದರೆ ನೀವು ನಿಮ್ಮ ಪೂರ್ವಿಕರ ಸಂಪ್ರದಾಯಗಳಿಗೆ ಮತ್ತು ಅವರ ಧರ್ಮಕ್ಕೆ ನಿಮ್ಮನ್ನು ಅಧೀನಪಡಿಸಿಕೊಂಡಿದ್ದೀರೆಂಬುದು ಇದರ ಅರ್ಥವಲ್ಲ. ಆದರೆ ನೀವು ದೇವರಾದ ಕರ್ತನ ವಾಕ್ಯ ನಮ್ರತೆಯನ್ನು ಪಡೆದುಕೊಂಡಿದ್ದೀರೋ? ಅಥವಾ ನೀವು ದೇವರೊಂದಿಗೆ ಹೋರಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದೀರೋ? ಒಂದು ಮೊಟ್ಟೆಯು ಒಂದು ಬಂಡೆಯೊಂದಿಗೆ ಕುಸ್ತಿಯಾಡುವುದಿಲ್ಲ. ಮನುಷ್ಯನು ಒಂದು ನಾಜೂಕಿನ ಮೊಟ್ಟೆಯ ಹಾಗೆ ಮತ್ತು ದೇವರ ವಾಕ್ಯವು ಒಂದು ಗಟ್ಟಿಯಾದ ಬಂಡೆಯಂತೆ. ವಾಕ್ಯವು ಹೀಗೆ ಹೇಳುತ್ತದೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೆ. ಈ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಈ ವಾಕ್ಯ 1 ಪೇತ್ರ 1:24-25 ನಾವು ಕಾಣಬಹುದು. ದೇವರ ನಿತ್ಯವಾದ ವಾಕ್ಯವು ಒಂದು ಗಟ್ಟಿಯಾದ ಬಂಡೆಯಾಗಿದೆ ಮತ್ತು ಈ ಬಂಡೆಯ ಮೇಲೆ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಪ್ರತಿಯೊಬ್ಬರೂ ಗಟ್ಟಿಯಾದ ತಳಹದಿಯ ಮೇಲೆ ತಮ್ಮ ಜೀವಿತವನ್ನು ಇಟ್ಟುಕೊಂಡವರಾಗಿರುತ್ತಾರೆ. ಹೇಗೂ ಒಂದು ವೇಳೆ ನೀವು ನಿಮ್ಮ ಜೀವಿತವನ್ನು ಬಂಡೆಯ ಮೇಲೆ ಕಟ್ಟಿಕೊಳ್ಳುವುದಕ್ಕೆ ನಿರಾಕರಿಸಿದರೆ ಒಂದು ದಿನ ದೇವರ ವಾಕ್ಯವೆಂಬ ಬಂಡೆಯು ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನು ಪುಡಿ ಮಾಡುತ್ತದೆ. ಒಂದು ಮೊಟ್ಟೆಯು ಒಂದು ಬಂಡೆಯೊಂದಿಗೆ ಹೋರಾಡಿ ಗೆಲ್ಲುವುದಕ್ಕಾಗುವುದಿಲ್ಲ. ಮನುಷ್ಯನು ದೇವರ ನಿತ್ಯವಾದ ವಾಕ್ಯದೊಂದಿಗೆ ಕಾದಾಡುವುದಕ್ಕೂ ಮತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೂ ಇವೆರಡರಲ್ಲಿ ಯಾವುದೊಂದೂ ಅವನಿಗೆ ಆಗುವುದಿಲ್ಲ. ಇಲ್ಲಿಗೆ ನಾವು ನಿಲ್ಲಿಸಬೇಕು. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ನಮ್ಮ ಮುಂದಿನ ಅಧ್ಯಯನದಲ್ಲಿ ಇಸ್ರಾಯೇಲ್ ಜನರು ಐಗುಪ್ತವನ್ನು ಬಿಟ್ಟು ಹೋಗುವುದಕ್ಕೆ ಫರೋಹನು ಅಪ್ಪಣೆ ಕೊಡುವುದಕ್ಕೆ ಕಾರಣವಾಗುವಂತೆ ಕರ್ತನು ಏನು ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಪ್ರವಾದಿಯಾದ ಮೋಶೆಯು ತೋರಾದಲ್ಲಿ ಏನು ಬರೆದಿದ್ದಾನೋ ಅದರ ಕುರಿತು ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.